अरहद भक्ति। अरहत अंदरे येनु, अरहत अंदरे पूज्य, ಪೂಜ್ಯರಲ್ಲಿ ಮಾಡುವಂತಹ ಭಕ್ತಿಗೆ ಅರ್ಹದ್ ಭಕ್ತಿ ಅಂತ ಹೇಳ್ತಾರೆ. ನಾವು ಯಾರ ಪೂಜೆಯನ್ನು ಮಾಡ್ತೇವೆ ಅಂತವರು ಏನಾಗಿರಬೇಕು? ಅರ್ಹತ್ ಆಗಿರಬೇಕು, ಅಂದರೆ ಪೂಜ್ಯರಾಗಿರಬೇಕು. ಪೂಜ್ಯರಿರುವಾಗ ಭಕ್ತಿ ಮಾಡುವಂಥದ್ದು ನಿಜವಾದ ಭಕ್ತಿ ಅಂತ ಅನ್ನಿಸಿಕೊಳ್ತದೆ. ಪೂಜ್ಯತೆ ಇಲ್ಲದಿರುವಾಗ ಭಕ್ತಿಯನ್ನು ಮಾಡಿತು ಅಂತಂದರೆ ಅದು ನಿಜವಾದ ಭಕ್ತಿ ಅಲ್ಲ. ಪೂಜ್ಯರಲ್ಲಿ ಮಾಡುವಂಥ ಭಕ್ತಿಯೇ ಅರ್ಹದ ಭಕ್ತಿ. ಎಲ್ಲಿ ಪೂಜ್ಯತೆ ಇಲ್ಲ ಅಲ್ಲಿ ಮಾಡುವಂತಹ ಭಕ್ತಿ ಅದು ನಿಜವಾದ ಭಕ್ತಿ ಅಲ್ಲ. ಅಪೂಜ್ಯರ ಭಕ್ತಿಯನ್ನು ಮಾಡಬೇಕೋ ಅಥವಾ ಪೂಜ್ಯರ ಭಕ್ತಿಯನ್ನು ಮಾಡಬೇಕೋ? ಇನ್ನು ಪ್ರಶ್ನೆ ಬಂತು, ಪೂಜ್ಯರ ಭಕ್ತಿಯನ್ನು ಮಾಡಬೇಕು ಅಂತಂದರೆ ಅಪೂಜ್ಯರು ಯಾರು? ಆಮೇಲೆ ಅಪೂಜ್ಯರು ಇಂಥವರು ಅಂತಂದರೆ ಪೂಜ್ಯರು ಯಾರು ಅನ್ನುವಂಥ ಪ್ರಶ್ನೆ, ಎರಡು ಪ್ರಶ್ನೆಗಳು ಬರುವುದು. ಪೂಜ್ಯರು ಯಾರು, ಅಪೂಜ್ಯರು ಯಾರು ಅನ್ನುವಂಥ ವಿಷಯ ನಮಗೆ ಗೊತ್ತಿಲ್ಲ ಅಂತಂದರೆ ಕುರುಡ ದಾರಿಯನ್ನು ನಡೀತಾ ಇರುವಾಗ ಕುರುಡನ ದಾರಿಯ ನಡೆದಂತೆ ಸರ್ವಜ್ಞ, ಕುರುಡನು ದಾರಿಯನ್ನು ನಡೆದಂತೆ ಸರ್ವಜ್ಞ, ಕಣ್ಣಿಲ್ಲದ ಮನುಷ್ಯನ ಪೂಜ್ಯರು ಯಾರು ಮತ್ತು ಅಪೂಜ್ಯರು ಯಾರು ಅನ್ನುವಂತಹ ಜ್ಞಾನ ಭಕ್ತಿಯನ್ನು ಮಾಡತಕ್ಕಂತಹ ಮನುಷ್ಯನಿಗೆ ಬೇಕು ಅಥವಾ ಬೇಡ? ಭಕ್ತಿಯನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಮೊದಲು ಇದರ ಜ್ಞಾನ ಬೇಕು. ಜ್ಞಾನ ಇಲ್ಲದೆ ಭಕ್ತಿಯನ್ನು ಮಾಡೋದು ಅದು ಕುರುಡು ಭಕ್ತಿ. ಭಕ್ತಿ ಎರಡು ಪ್ರಕಾರದ್ದು, ಕಣ್ಣಿದ್ದ ಭಕ್ತಿ, ಕುರುಡ ಭಕ್ತಿ. ಭಕ್ತಿಗೂ ಕಣ್ಣುಗಳಿರಬೇಕು, ಭಕ್ತಿ ಮಾಡುವವರಿಗೂ ಕಣ್ಣುಗಳಿರಬೇಕು. ಭಕ್ತಿ ಮಾಡುವವರಿಗೆ ಕಣ್ಣುಗಳು ಇಲ್ದಿದ್ರೆ ನಡೀತ ಹೊರಗಿನ ಕಣ್ಣು, ಆದರೆ ಒಳಗಿನ ಜ್ಞಾನ ಚಕ್ಷು ಇರಬೇಕು. ಜ್ಞಾನದ ಕಣ್ಣುಗಳು ಇವೆ ಅಂತಂದರೆ ನಾವು ಭಕ್ತಿಯನ್ನು ಸರಿಯಾಗಿ ಮಾಡಬಹುದು. ಲಕ್ಷ ಒಟ್ಟು ಕೇಳ್ತಾ ಇದ್ರಲ್ಲ, ಕಣ್ಣು ಭಕ್ತಿಗೆ ಕಣ್ಣು ಬೇಕು, ಕಣ್ಣುಗಳಿದ್ದಲ್ಲಿ ನಿಜವಾದ ಭಕ್ತಿ ಆಗುತ್ತೆ. ಎಂಥ ಕಣ್ಣು ಬೇಕು? ಜ್ಞಾನದ ಕಣ್ಣುಗಳು ಬೇಕು. ಪೂಜ್ಯರು ಯಾರು ಪ್ರಶ್ನೆ, ಯಾರಿಗೆ ಪೂಜ್ಯ ಅಂತ ತಿಳ್ಕೊಳ್ಬೇಕು. ಇದಕ್ಕೇನು ಉತ್ತರ? ಪೂಜ್ಯನ ಲಕ್ಷಣಗಳೇನು, ಪೂಜ್ಯನೆಂದು ಯಾರಿಗೆ ಹೇಳಬೇಕು? ನಿರ್ದೋಷ ಪರಮಾತ್ಮನಿಗೆ, ನಿರ್ದೋಷ ಪರಮಾತ್ಮನಿಗೆ ಪೂಜ್ಯ ಅನ್ನಬೇಕು. ನಿರ್ದೋಷ ಪರಮಾತ್ಮನೇ ನಿರ್ದೋಷ ದೇವರು. ನಿರ್ದೋಷ ದೇವರು ಯಾರು? ನಿರ್ದೋಷ ಪರಮಾತ್ಮನೇ ನಿರ್ದೋಷ ದೇವರು. ಭಗವಂತ ಅನ್ನುವಂತ ಹೆಸರಿದೆ ಅಂದಮೇಲೆ ಭಗವಂತನ ಲಕ್ಷಣಗಳು ಬೇಕೋ ಬೇಡೋ? ಭಗವಂತನಲ್ಲಿ ಎಂಥ ಎಂಥ ಇರಬೇಕು? ಹ, ಮೂರು ಗುಣಗಳಿರಬೇಕು. ಮೊದಲು ವೀತರಾಗಿಯಾಗಿರಬೇಕು. ಭಗವಂತ ಹೇಗಾಗಿರಬೇಕು? ವೀತರಾಗಿ. ವೀತರಾಗಿ ಅಂದ ತಕ್ಷಣ ಮೋಹಿನಿ ಕರ್ಮಗಳು ಇರಬಾರದು. ಯಾವುದು ಒಂದೂ ಕೂಡ ಮೋಹಿನಿ ಕರ್ಮದ ಉದಯ ಆ ಪೂಜ್ಯನಲ್ಲಿ ಇರಬಾರದು. ಯಾರ ಪೂಜೆಯನ್ನು ನಾವು ಮಾಡ್ತೀವಲ್ಲ ಅಲ್ಲಿ ಕಷಾಯಗಳಿರಬಾರದು, ಮಿಥ್ಯಾತ್ವ ಇರಬಾರದು, ಚಾರಿತ್ರ ಮೋಹಿನಿಯ ದರ್ಶನ ಮೋಹಿನಿ ಅಂತಕ್ಕಂಥ ಮೋಹಿನಿ ಕರ್ಮಗಳು ಇರಬಾರದು. ಅದನ್ನು ಜಯಿಸಿದವನಾಗಿರಬೇಕು. 28 ಮೋಹಿನಿ ಕರ್ಮಗಳನ್ನು ಜಯಿಸುವುದರಿಂದ ಪೂಜ್ಯನಿಗೆ ನಾವು ಏನಂತ ಹೆಸರಿಡ್ತೀವಿ? ವೀತರಾಗಿ. ನಮ್ಮ ಪೂಜ್ಯ ದೇವರು, ನಮ್ಮ ಪೂಜ್ಯ ಪರಮಾತ್ಮ ವೀತರಾಗಿಯಾಗಿರಬೇಕು. ಆಮೇಲೆ ಮತ್ತೆ ಯಾಗಿ ಆಗಿರಬೇಕು? ಸರ್ವಜ್ಞನಾಗಿರಬೇಕು. ಸರ್ವಜ್ಞತ್ವ ಬರಬೇಕು ಅಂತಂದ್ರೆ ಯಾವ ಕರ್ಮಗಳನ್ನು ನಾಶ ಮಾಡಿಕೊಂಡಿರಬೇಕು? ಸರ್ವಜ್ಞತ್ವ ಬರಬೇಕು ಅಂತಂದ್ರೆ ಯಾವ ಕರ್ಮ ನಾಶವಾಗಿರಬೇಕು? ಜ್ಞಾನಾವರಣಿ ಕರ್ಮ. ಮೋಹಿನಿಯ ಕರ್ಮ ನಾಶವಾಗದೆ ಜ್ಞಾನಾವರಣಿಯ ಕರ್ಮ ನಾಶವಾಗುವುದೇ ಇಲ್ಲ. ಮೊದಲು ಮೋಹಿನಿ ಕರ್ಮವನ್ನು ಜಯಿಸಿರಬೇಕು. ಮೋಹಿನಿ ಕರ್ಮವನ್ನು ಜಯಿಸಿದಂತಹ ಆತ್ಮನಿಗೆ 12ನೆಯ ಗುಣಸ್ಥಾನದಲ್ಲಿ ಹೋದ ನಂತರ ಜ್ಞಾನಾವರಣಿ ಕರ್ಮಗಳು ನಾಶವಾಗಿ ಸರ್ವಜ್ಞತ್ವ ಗುಣ ಪ್ರಕಟವಾಗುತ್ತೆ. ಕ್ರಮ ನೆನಪಿನಲ್ಲಿಟ್ಟುಕೊಳ್ಳಿ. ಕರ್ಮಗಳು ನಾಶವಾಗುವಾಗ ಜ್ಞಾನಾವರಣೀಯ ಕರ್ಮ ಮೊದಲು ನಾಶ ಆಗಲ್ಲ, ಮೋಹಿನಿ ಕರ್ಮ ಮೊದಲು ನಾಶ ಆಗುತ್ತೆ. ಮೋಹಿನಿ ಕರ್ಮ ನಾಶವಾಯಿತು ಅಂತಂದ್ರೆ ವೀತರಾಗತ್ವ ಪ್ರಕಟ ಆಯಿತು. 12ನೆಯ ಗುಣಸ್ಥಾನದಲ್ಲಿ ಸಂಪೂರ್ಣ ವೀತರಾಗತೆ ಇದೆ, ಆದರೆ ಸರ್ವಜ್ಞತ್ವ ಇನ್ನೂ ಬಂದಿಲ್ಲ. ಸರ್ವಜ್ಞತ್ವ ಬಂದಿಲ್ಲ ಆದ್ದರಿಂದ ಆ 12ನೇ ಗುಣಸ್ಥಾನದ ಮುನಿಗಳಿಗೆ ನಾವು ಮುನಿ ಅಂತಲೇ ಕರಿತೇವೆ ವಿನಃ ಪೂಜ್ಯ ಸರ್ವಜ್ಞ ಭಗವಂತ ಪರಮಾತ್ಮ ಅನ್ನುವುದನ್ನ ಹೆಸರಿಟ್ಟು ಕರೆಯುವುದೇ ಇಲ್ಲ. ವೀತರಾಗತ್ವ ಬಂತು, ಆದರೆ ಏನು ಬಂದಿಲ್ಲ? ಸರ್ವಜ್ಞತ್ವ ಬಂದಿಲ್ಲ. ವೀತರಾಗತ್ವ ಮುನಿಗಳಲ್ಲೂ ಕೂಡ ಇದೆ. 12ನೇ ಗುಣಸ್ಥಾನದ ಮುನಿಗಳು ವೀತರಾಗಿ. ಕ್ಷೀಣ ಕಷಾಯಿ, ಉಪಶಾಂತ ಮೋಹ, ಕ್ಷೀಣ ಮೋಹ, ಇವು ಗುಣಸ್ಥಾನಗಳ ಹೆಸರು. ಕ್ಷೀಣ ಕಷಾಯಿ ಮುನಿಗಳಲ್ಲಿ ವೀತರಾಗತ್ವ ಇದೆ, ಆದರೆ ಏನಿಲ್ಲ? ಸರ್ವಜ್ಞತ್ವ ಇಲ್ಲ. ಸರ್ವಜ್ಞತ್ವ ಇಲ್ಲ ಅಂತಂದ್ರೆ ಅದರ ನಂತರ ಬರತಕ್ಕಂಥ ಗುಣವೂ ಕೂಡ ಇಲ್ಲ. ಯಾವುದು? ಹಿತೋಪದೇಶತ್ವ. ಹಿತೋಪದೇಶವನ್ನು ಮಾಡತಕ್ಕಂತಹ ಪಾತ್ರತೆ ಯೋಗ್ಯತೆ ಯಾರಲ್ಲಿದೆ? ಸರ್ವಜ್ಞನ ಆತ್ಮನಲ್ಲಿ. ಆತ್ಮ ಸರ್ವಜ್ಞನಾಗಿರಬೇಕು. ಸರ್ವಜ್ಞ ಅಂದರೆ ಏನು? ಎಲ್ಲವನ್ನು ಬಲ್ಲವನು. ಲೋಕಾಲೋಕ, ಮೂರು ಲೋಕದ ಮೂರು ಕಾಲದ ವಿಷಯಗಳನ್ನು ಅರಿತವನು, ತಿಳಿದುಕೊಂಡವನು, ಅವನೇ ಸರ್ವಜ್ಞ. ನಾವು ಮೂರು ಗುಣಗಳನ್ನು ಹೊಂದಿರತಕ್ಕಂತಹ ಪೂಜ್ಯನನ್ನ ಕುರಿತು ಭಕ್ತಿ ಮಾಡಬೇಕು. ಇದು ನಿಜವಾದ ಭಕ್ತಿ. ಪೂಜ್ಯನ ನಿರ್ಣಯವಾದ ನಂತರ ಪೂಜ್ಯನಲ್ಲಿ ಮಾಡುವಂತಹ ಭಕ್ತಿ ಸಮೀಚೀನ ಭಕ್ತಿ, ಯಥಾರ್ಥ ಭಕ್ತಿ, ನಿಜವಾದ ಭಕ್ತಿ. ನಿರ್ಣಯ ಇಲ್ಲದೆ ಪೂಜೆ ಮಾಡಿತು ಅಂತಂದ್ರೆ ಅಸಮೀಚೀನ. ಜಗತ್ತಿನಲ್ಲಿ ಎಷ್ಟೋ ಜನ ಭಕ್ತಿಯನ್ನ ಮಾಡ್ತಾರೆ, ಆದರೆ ಪೂಜ್ಯ ಯಾರು, ಪೂಜಕ ಯಾರು, ಅಪೂಜ್ಯ ಯಾರು, ಇದು ಗೊತ್ತಿರಲ್ಲ. ಪೂಜೆ ಯಾರು, ಪೂಜಕ ಯಾರು, ಅಪೂಜ್ಯ ಯಾರು, ಇದೇ ಗೊತ್ತಿಲ್ಲ. ಎಲ್ಲರದೂ ಭಕ್ತಿ ಮಾಡ್ತಾರೆ, ಸರ್ವಜ್ಞ ಸಿಖರು ಅಷ್ಟೇ, ಅಪೂಜ್ಯ ಆತ್ಮ ಸಿಖರು ಅಷ್ಟೇ, ಪೂಜಕ ಇದ್ರು ಅಷ್ಟೇ, ಎಲ್ಲರದೂ ಸಮಾನವಾಗಿ ಪೂಜೆ ಮಾಡುವಂತಹ ಪದ್ಧತಿ ಅಥವಾ ಈ ಭಕ್ತಿಯ ಒಂದು ಕ್ರಮ, ಇದು ಮಿಥ್ಯಾಕ್ರಮ. ಭಕ್ತಿ ಮಾಡಿ ಏನ್ ಅಡ್ಡಿ ಇಲ್ಲ, ಭಕ್ತಿ ಮಾಡಲಿಕ್ಕೆ ಯಾವ ಅಡ್ಡಿನೂ ಇಲ್ಲ, ಮಾಡಬೇಕು. ಭಕ್ತಿಯಿಂದಲೇ ಮುಕ್ತಿ, ಭಕ್ತಿ ಇಲ್ಲದೆ ಮುಕ್ತಿ ಇಲ್ಲ. ಆದರೆ ಭಕ್ತಿ ಮಾಡುವಾಗ ಭಕ್ತನಲ್ಲಿ ಜ್ಞಾನ ಇತ್ತು ಅಂತಂದ್ರೆ ಭಕ್ತಿಯ ಆಶೆ ಇರಲ್ಲ. ಮುಕ್ತಿಯ ಆಶೆ ಇದ್ದಂತಹ ಭಕ್ತನಲ್ಲಿ ಭಕ್ತಿಯ ಆಶೆ ಇರಲ್ಲ. ಭಕ್ತಿ ಸಾಂಸಾರಿಕ ವಿಷಯ ಕಷಾಯಗಳ ಆಸೆ, ಸಾಂಸಾರಿಕ ಸುಖೋಪಭೋಗಗಳ ಆಸೆ ನಿಜವಾದ ಭಕ್ತನಲ್ಲಿ ಇರಲ್ಲ. ಅದಕ್ಕೆ ನಮ್ಮ ಭಕ್ತಿ ಹೇಗೆ ಇರಬೇಕು ಅಂತಂದ್ರೆ, ಭಕ್ತಿಯ ದಾರಿಯಲ್ಲಿ ಭಕ್ತನ ಹತ್ತರ ಜ್ಞಾನ ಇರಬೇಕು. ಆ ಜ್ಞಾನದ ಮಾರ್ಗದಲ್ಲಿ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಆಶೆ ಆಕಾಂಕ್ಷೆಗಳು ಇರಬಾರದು. ಮತ್ತು ನಮ್ಮ ಭಕ್ತಿಯ ಆಧಾರ, ಭಕ್ತಿಯ ಆಲಂಬನೆ ಯಾರಲ್ಲಿಟ್ಟುಕೊಂಡಿದ್ದೇವೆ ಅವರು ಪೂಜ್ಯರಾಗಿರಬೇಕು. ಪೂಜ್ಯರಲ್ಲಿಯ ಭಕ್ತಿ ಇದು ನಿಜವಾದ ಭಕ್ತಿ. ಮಾಡುವಂತಹ ಪದ್ಧತಿಯಲ್ಲಿ ಆಶಾರಹಿತ ಪದ್ಧತಿ ಇರಬೇಕು. ಇದಕ್ಕೆ ನಿಜವಾದ ಅರ್ಹದ ಭಕ್ತಿ ಅಂತ ಹೇಳ್ತಾರೆ. ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಳ್ಳುವಂಥವರು
ಲೂಸ್ ಫಿಟ್ಟಿಂಗ್ ಇತ್ತು ನಿಮ್ದು. ಅಲ್ಲೇ ನಡ್ಕಾಡ್ತೀನಿ.
ಲೂಸ್ ಕನೆಕ್ಷನ್ ಅಲ್ಲೇ.
ಪರಮಾತ್ಮನ ಲಕ್ಷಣಗಳು ಮೂರು: ವೀತರಾಗತ್ವ, ಸರ್ವಜ್ಞತ್ವ ಮತ್ತು ಹಿತೋಪದೇಶಿತ್ವ. ಇವು ಮೂರು ಲಕ್ಷಣಗಳು. ವೀತರಾಗತ್ವ ಬರದೆ ಯಾರೂ ಸರ್ವಜ್ಞರಾಗಲಿಕ್ಕೆ ಸಾಧ್ಯವಿಲ್ಲ. ಸರ್ವಜ್ಞತ್ವ ಬರದೆ ಹಿತೋಪದೇಶವನ್ನು ಮಾಡುವಂತಹ ಶಕ್ತಿ ಇರುವುದೇ ಇಲ್ಲ. ಏಕೆಂದರೆ ಸರ್ವಜ್ಞ ಕೇವಲ ಜ್ಞಾನಿ. ಕೇವಲ ಜ್ಞಾನದ ಮುಖಾಂತರ ಎಲ್ಲ ಲೋಕಾಲೋಕವನ್ನು, ಸಕಲ ತತ್ವಗಳನ್ನು, ಚರಾಚರ ವಸ್ತುಗಳನ್ನು, ಮೂರ್ತಾಮೂರ್ತ ಪದಾರ್ಥಗಳನ್ನು ತಮ್ಮ ಜ್ಞಾನದಲ್ಲಿ ತಿಳಿದುಕೊಳ್ಳದೆ ಉಪದೇಶ ಮಾಡುವುದು ಸಾಧ್ಯ ಇಲ್ಲ. ಸರ್ವಜ್ಞರು ಹೇಳಿರತಕ್ಕಂತಹ ವಿಷಯಗಳನ್ನು ತಿಳ್ಕೊಂಡು ಸಾಮಾನ್ಯ ಜನರು ಉಪದೇಶ ಮಾಡ್ತಾರೆ, ಇದು ಮಾತು ಬೇರೆ. ಇದು ಸಾಕ್ಷಾತ್ ಅವರ ಉಪದೇಶ ಅಲ್ಲ. ನಾವು ಯಾವ ಉಪದೇಶದ ವಿಷಯಗಳನ್ನು ನಿಮಗೆ ಕೊಡ್ತೇವೆ, ಯಾವ ಉಪದೇಶವನ್ನ ನಾವು ನಿಮಗೆ ಕೊಡ್ತೇವೆ ಇದು ನಮ್ಮದಲ್ಲ, ನಮ್ಮ ಕಂಪನಿಯವರದು. ನಮ್ಮಲ್ಲೇನು ಮಾಲಿದೆ ಅದು ನಮ್ಮದಲ್ಲ, ನಮ್ಮ ಕಂಪನಿಯವರದು. ಕಂಪನಿ ಫ್ಯಾಕ್ಟರಿ ಬೇರೆ ಜಾಗದಲ್ಲಿದೆ. ಆ ಕಂಪನಿ ಮೊದಲಿತ್ತು ಚತುರ್ಥ ಕಾಲದಲ್ಲಿ. ಆ ಕಂಪನಿಯ ಮಾಲ ಅವರು ಹಾಗೆ ಬಿಟ್ಟು ಹೋಗಿದ್ದಾರೆ. ಈ ಮಾಲ ಎಷ್ಟು ಮಾರಿದ್ರೂ ಮುಗಿಯುವಂಥದ್ದಲ್ಲ, ಅಷ್ಟು ಮಾಲಿದೆ. ಈ ಮಾಲ ಹೇಗಿದೆ ಅಂತಂದ್ರೆ, ಈ ಮಾಲ ಯಾವಾಗ ನಾವು ಪ್ಯಾಕಿಂಗ್ ಮಾಡ್ತೀವಲ್ಲ ಆವಾಗ
ಏನ್ ಮಾಡ್ಕೋಬೇಡ, ಸುಮ್ಮನೆ ಎಷ್ಟು ಜಾಸ್ತಿ ಇರಲಿಲ್ಲ,
ಎಷ್ಟು ಮಾಲ್ ಇರ್ತದೆ ಒಳಗಡೆಗೆ ನಮ್ಮ ಪಾಕೆಟ್ನಲ್ಲಿ. ಪಾಕೆಟು ಟಾಟಾ, ಮಾಲ್ನು ಟಾಟಾ. ಆದ್ರೆ ಈ ಸಂಸಾರದೊಳಗೆ ಏನಾಗ್ತದೆ ಅಂತಂದ್ರೆ, ಕೆಲವೊಮ್ಮೆ ಹೆಚ್ಚು ವ್ಯಾಪಾರ ಆಗಬೇಕು ಮತ್ತು ಹೆಚ್ಚು ಹಣ ಗಳಿಸಬೇಕು, ಹೆಚ್ಚು ಭಕ್ತರನ್ನು ಗೊಳೆ ಮಾಡಬೇಕು ಅಂದ್ರೇನು, ಸಂಪತ್ತಿ ಗಳಿಸಿದಂತೆ ಭಕ್ತರನ್ನ ಹೆಚ್ಚು ಸಂಗ್ರಹ ಮಾಡಿಕೊಳ್ಬೇಕು. ನಮ್ಮದೇ ಆಗಿರತಕ್ಕಂತಹ ಒಂದು ಮಾಲ್ ಇಲ್ಲಿ ವ್ಯಾಪಾರ ಆಗಬೇಕು ಮತ್ತು ಅದರಿಂದ ನಮ್ಮ ಛಾಪು ಉಳಿಬೇಕು. ನಮ್ಮ ಛಾಪು ಉಳಿಬೇಕು, ನಮ್ಮ ಅಸ್ತಿತ್ವ ಉಳಿಬೇಕು, ನಮ್ಮ ಪ್ರಭುತ್ವ ಉಳಿಯಬೇಕು ಅನ್ನುವಂತ ವಿಚಾರ ಬಂದು ನಾವು ನಮ್ಮ ಮಾಲ ಅದರೊಳಗೆ ಮಿಕ್ಸ್ ಮಾಡಿದ್ದೇವೆ ಅಂತಂತಂದ್ರೆ ಏನಾಗಬಹುದು, ಪಾಕೆಟ್ ಟಾಟಾ, ಮಾಲ್ ಘಾಟ. ಮೇಲೆ ಟಾಟಾ ಅಂತ ಬರೆದಿದ್ದಾರೆ, ಅದರ ಒಳಗಡೆಗೆ ಎರಡೂ ಮಿಕ್ಸ್ ಮಾಲ್ ಇದೆ. ಆ ತರ ಜೈನ ಧರ್ಮದಲ್ಲಿ ನಡೆಯುವುದಿಲ್ಲ. ಇಲ್ಲಿ ಪಾಕೆಟ್ನೂ ಟಾಟಾ ಇರಬೇಕು, ಮಾಲ್ನೂ ಟಾಟಾ ಇರಬೇಕು, ಕಂಪನಿನೂ ಟಾಟಾ ಇರಬೇಕು. ಇದೆಲ್ಲ ಇಲ್ಲ ಅಂತಂದ್ರೆ ಮಾಲ್ ಖರೀದಿ ಮಾಡಿಕೊಳ್ಳೋರು ಮಾಲ್ ನೋಡಿ ಅವ್ರು ಹೇಳ್ತಾರೆ, ಪಾಕೆಟ್ ಟಾಟಾ, ಮಾಲ್ ಘಾಟಾ, ಬಾಯ್ ಬಾಯ್ ಟಾಟಾ. ನಮ್ಗೇನ್ ಬೇಡಿದು, ಬಾಯ್ ಬಾಯ್ ಟಾಟಾ. ಅರಿಹಂತರ ವಾಣಿಯಲ್ಲಿ ದೋಷವನ್ನು ಹುಡುಕುವುದು ಅಂತಂದ್ರೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅದು ಕೇವಲ ಜ್ಞಾನ. ಮೂರ್ತ ಪದಾರ್ಥಗಳನ್ನು, ಅಮೂರ್ತ ಪದಾರ್ಥಗಳನ್ನು, ರೂಪಿ ಪದಾರ್ಥಗಳನ್ನು, ಅರೂಪಿ ಪದಾರ್ಥಗಳನ್ನು ಸ್ಪಷ್ಟವಾಗಿ, ನಿರ್ದೋಷವಾಗಿ, ನಿರ್ಣೀತ ವಿಷಯದಲ್ಲಿ ನಿರ್ಣಯವನ್ನು ಕೊಡತಕ್ಕಂತಹ ಪರಿಸ್ಥಿತಿಯಲ್ಲಿ ತಿಳಿದುಕೊಳ್ಳತಕ್ಕಂತಹ ಜ್ಞಾನ ಅದು. ಕೇವಲ ಜ್ಞಾನದಲ್ಲಿ ಸಾಮರ್ಥ್ಯ ಇದೆ, ಆದರೆ ಉಳಿದ ಜ್ಞಾನಗಳಲ್ಲಿ ಅಂಥ ಒಂದು ಸಾಮರ್ಥ್ಯ ಇಲ್ಲ. ಅದಕ್ಕಾಗಿ ಉಳಿದ ಜ್ಞಾನದವರಿಗೆ ಹಿತೋಪದೇಶಿತ್ವ ಅನ್ನತಕ್ಕಂತಹ ಗುಣ ಇರುವುದೇ ಇಲ್ಲ. ಸರ್ವಜ್ಞತ್ವ ಯಾರಿಗಿರ್ತದೆ ಅಂತಂದ್ರೆ ವೀತರಾಗಿಗಳಿಗೆ. ವೀತರಾಗ ಆಗದೆ ಸರ್ವಜ್ಞತ್ವ ಬರುವುದೇ ಇಲ್ಲ. ಮೋಹಿನಿ ಕರ್ಮಗಳನ್ನು ಜಯಿಸದೆ ಹೊರತು ನಾವು ಅರಿಹಂತರಾಗಲಿಕ್ಕೆ ಸಾಧ್ಯನು ಇಲ್ಲ, ಕೇವಲ ಜ್ಞಾನ ಆಗಲಿಕ್ಕೆ ಸಾಧ್ಯನು ಇಲ್ಲ. 28 ಮೋಹಿನಿ ಕರ್ಮಗಳು ಯಾವ ಗುಣಸ್ಥಾನದಲ್ಲಿ ನಾಶವಾಗ್ತವೆ ಆ ಗುಣಸ್ಥಾನದಲ್ಲಿ ವೀತರಾಗತ್ವ ಪ್ರಕಟ ಆಗಿದೆ, ಆದರೂ ಕೂಡ ಇನ್ನೂ ಎರಡಕ್ಕಾಗಿ ಕಾಯಬೇಕು, ಅಂತರ್ಮುಹೂರ್ತ ಕಾಲ ಕಾಯಬೇಕು. ಯಾವ ಎರಡಕ್ಕಾಗಿ? ಎರಡು ಗುಣಗಳಿಗಾಗಿ, ಸರ್ವಜ್ಞತ್ವ ಮತ್ತು ಹಿತೋಪದೇಶಿತ್ವ. ನಾವು ಯಾರ ಭಕ್ತಿಯನ್ನು ಮಾಡಬೇಕು ಅಂತಂದ್ರೆ ಈ ಮೂರು ಲಕ್ಷಣಗಳನ್ನು ಹೊಂದಿರತಕ್ಕಂತಹ ಪರಮಾತ್ಮನ ಭಕ್ತಿಯನ್ನು ಮಾಡಬೇಕು, ಅದು ನಿಜವಾದ ಭಕ್ತಿ. ಬೇರೆ ಎದರಲ್ಲಿ ಭಕ್ತಿ ಮಾಡಿತು ಅಂತಂದ್ರೆ ಅದು ಭಕ್ತಿ ಅಲ್ಲ, ಡುಪ್ಲಿಕೇಟ್ ಭಕ್ತಿ, ನಕಲಿ ಭಕ್ತಿ. ಆಮೇಲೆ ಪಂಚಪರಮಿಷ್ಠಿಗಳ ಭಕ್ತಿಯನ್ನು ಮಾಡುವಾಗ ನಾವು ಮುನಿಗಳ ಭಕ್ತಿಯನ್ನು ಕೂಡ ಮಾಡ್ತೀವಲ್ಲ, ಮಾಡ್ತೀವಿ. ಆಮೇಲೆ ಅದು ಡುಪ್ಲಿಕೇಟೋ ಅಥವಾ ಅಸಲಿ ಭಕ್ತಿನೋ, ಅದು ಕೂಡ ಅಸಲಿ ಆಗಿರಬೇಕು. ಗುರುಗಳನ್ನ ಗುರುಗಳ ಲಕ್ಷಣದಲ್ಲಿ ಪೂಜೆ ಮಾಡಿದರೆ ಏನು ಅಡ್ಡಿ ಇಲ್ಲ. ಗುರುಗಳಲ್ಲಿ ಈ ಮೂರು ಲಕ್ಷಣಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾವುವು? ಸರ್ವಜ್ಞತ್ವ, ವೀತರಾಗಿತ್ವ, ಸರ್ವಜ್ಞತ್ವ, ಹಿತೋಪದೇಶಿತ್ವ. ಇವು ಮೂರು ಇರಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳಲ್ಲಿ ಒಂದಿರ್ತದೆ ರತ್ನತ್ರಯ, ಮೋಕ್ಷ ಮಾರ್ಗ ಅವರ ಬಳಿಯಲ್ಲಿದೆ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ನಾವು ಗುರುಗಳನ್ನು ಪೂಜಿಸ್ತೇವೆ ಅಂತಂದ್ರೆ ರತ್ನತ್ರಯದ ಕಾರಣದಿಂದ ಪೂಜಿಸ್ತೇವೆ. ಸಂಯಮದ ಕಾರಣದಿಂದ ಗುರುಗಳು ಪೂಜ್ಯ. ಕೇಳ್ತಾ ಇದ್ರಿ ಲಕ್ಷ್ಕೋಟ? ಸಂಯಮದ ಕಾರಣದಿಂದ ಗುರುಗಳು ಪೂಜ್ಯ, ಮತ್ತು ಮೂರು ಗುಣಗಳ ಕಾರಣದಿಂದ ಭಗವಂತರು ಪೂಜ್ಯ. ವೀತರಾಗತ್ವ, ಸರ್ವಜ್ಞತ್ವ, ಹಿತೋಪದೇಶಿತ್ವ, ಈ ಮೂರು ಗುಣಗಳಿರುವುದರಿಂದ ಭಗವಂತರು ಪೂಜ್ಯ. ಮತ್ತು ಈ ಮೂರರಲ್ಲಿ ಮುನಿಗಳ ಹತ್ತಿರ ಯಾವುದಿದೆ? ಯಾವುದೂ ಇಲ್ಲ. ಇನ್ನು 28 ಮೋಹಿನಿ ಕರ್ಮಗಳನ್ನು ಜಯಿಸಿಲ್ಲ ಅಂದ ಮೇಲೆ ವೀತರಾಗಿ ಹೇಗೆ? ಏಕದೇಶ ವೀತರಾಗಿ ಅಂತ ಹೇಳಬಹುದು ಮುನಿ ಅವಸ್ಥೆಯಲ್ಲಿ ಗುರುಗಳಿಗೆ. ಆದರೆ ಮೋಹಿನಿ ಕರ್ಮಗಳನ್ನ ಕ್ಷಯ ಮಾಡದೇ ಹೊರತು ಸಂಪೂರ್ಣ ವೀತರಾಗತ್ವ ಮುನಿಗಳಲ್ಲಿ ಪ್ರಕಟವಾಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಮುನಿಗಳನ್ನ ಪೂಜಿಸುವಾಗ ನಾವು ಯಾವ ದೃಷ್ಟಿಯಿಂದ ಪೂಜಿಸ್ತೇವೆ ಅಂತಂದ್ರೆ ಸಂಯಮದ ದೃಷ್ಟಿಯಿಂದ. ಎಲ್ಲಿ ಸಂಯಮ ಇದೆಯೋ ಅಲ್ಲಿ ಪೂಜೆಯನ್ನ ಮಾಡಬೇಕು, ಅಲ್ಲಿ ಪೂಜ್ಯತೆ ಇದೆ. ಅಥವಾ ಎಲ್ಲಿ ಕೇವಲ ಜ್ಞಾನವಿದೆಯೋ ಅಲ್ಲಿ ಪೂಜೆಯನ್ನ ಮಾಡಬೇಕು. ಎರಡೇ ಸ್ಥಾನಗಳು ಪೂಜನೀಯ. ಸಂಯಮ ಸ್ಥಾನ ಪೂಜನೀಯ, ಇಲ್ಲ ಅಂತಂದ್ರೆ ಸರ್ವಜ್ಞತ್ವ ಪದ ಪೂಜನೀಯ. ಇವತ್ತು ಯಾವುದರ ಪೂಜೆ ಮಾಡಿದ್ರಿ? ಅರ್ಹದ ಭಕ್ತಿ. ಅಂದ್ರೆ ಏನ್ ಪೂಜೆ ಮಾಡಿದ್ರಿ? ಅದ ಪೂಜೆ ಮಾಡುವಾಗ ಇವು ಕಲ್ಪನೆಗೆ ಬಂದಿದ್ದು ಏನು? ಗುಣಗಳು ಬಂದಿದ್ದು ಅಲ್ಲ. ಇದನ್ನು ಪೂಜೆ ಮಾಡಿದ್ರಿ, ಏನು ಬೇರೆದನ್ನು ಪೂಜೆ ಮಾಡವ್ರೇನು? ದಿಗಂಬರ ಜೈನರಿಗೆ ಪಂಚಪರಮೇಷ್ಠಿಗಳನ್ನು ಬಿಟ್ಟರೆ ಮತ್ತಾರೂ ಪೂಜನೀಯ ಇಲ್ಲ. ಇದೊಂದು ಗೊತ್ತಾದರೆ ಸಾಕು, ಪಂಚಪರಮೇಷ್ಠಿಗಳನ್ನು ಬಿಟ್ಟರೆ ಇನ್ಯಾವುದೂ ಪೂಜನೀಯ ಇಲ್ಲ. ಪಂಚಪರಮೇಷ್ಠಿಗಳಲ್ಲಿ ಸೈಮಿಗಳಿದ್ದಾರೆ ಅಥವಾ ಕೇವಲ ಜ್ಞಾನಿಗಳಿದ್ದಾರೆ, ಇಬ್ಬರು ಇದ್ದಾರಲ್ಲ, ಮತ್ತಾರೇನಿದ್ದಾರೇನು? ಎಲ್ಲಿ ಸಂಯಮಿದೆ ಅಲ್ಲಿ ಸಮ್ಯಕ್ ದರ್ಶನ, ಜ್ಞಾನ ಅಂತೂ ಇದ್ದೇ ಇರ್ತದೆ. ರತ್ನತ್ರಯ ಇದೆ, ಸಂಯಮಿಗಳು ಪೂಜನೀಯ ಅಥವಾ ಕೇವಲ ಜ್ಞಾನಿಗಳು ಪೂಜನೀಯ, ಇವರಿಬ್ಬರೇ ಪೂಜನೀಯರು. ಸಂಯಮಿಗಳು ಗುರು ಅಂತ ಅನ್ನಿಸ್ಕೊಳ್ತಾರೆ, ಭಗವಂತರು ಭಗವಂತರಂತ ಅನ್ನಿಸ್ಕೊಳ್ತಾರೆ, ಸರ್ವಜ್ಞರು. ಕೇವಲ ಜ್ಞಾನ ಇದ್ದವರು ಭಗವಂತ, ಸಂಯಮ ಇದ್ದವರು ಗುರುಗಳು. ನಾವು ಗುರುಪದವನ್ನು ಪೂಜಿಸಬೇಕು, ಇಲ್ಲ ಅಂತಂದ್ರೆ ಸರ್ವಜ್ಞ ಪದವನ್ನು ಪೂಜಿಸಬೇಕು. ಎರಡೇ ಪದಗಳು ಪೂಜನೀಯ. ಇನ್ನು ಅರ್ಹಂತ ಭಕ್ತಿಯನ್ನು ನಾವು ಯಾವ ತರ ಮಾಡಬೇಕು ಅಂತಂದ್ರೆ, ಮನಸ್ಸಿನಲ್ಲಿ ಉದ್ದೇಶ ಅರ್ಹಂತ ಆಗುವಂತಹ ಉದ್ದೇಶವೇ ಇರಬೇಕು. ಏನು ಬೇರೆದಿರಬೇಕು? ಅರ್ಹಂತವಾಗುವುದಕ್ಕಾಗಿ ಯಾರು ಅರ್ಹಂತರ ಪೂಜೆಯನ್ನು ಮಾಡ್ತಾರೆ ಅವರ ಭಕ್ತಿ ನಿರ್ದೋಷ, ಅವರ ಭಕ್ತಿ ನಿರ್ಮಲ, ಅವರ ಭಕ್ತಿ ಪವಿತ್ರ, ಅವರ ಭಕ್ತಿಗೆ ಎಲ್ಲ ತರದ ಸುಖಗಳೂ ಇವೆ. ಸಾಂಸಾರಿಕ ಸುಖಗಳೂ ಇವೆ, ಪರಮಾರ್ಥ ಸುಖವೂ ಇದೆ. ಸಾಂಸಾರಿಕ ಸುಖಗಳೂ ಕೂಡ ಸರಿಯಾದ ರೀತಿಯಲ್ಲಿ ಸಿಗಬೇಕು ಅಂತಂದ್ರೆ ಅರ್ಹಂತರ ಭಕ್ತಿಯನ್ನು ನಾವು ನಿಜವಾದ ರೂಪದಲ್ಲಿ ಮಾಡಬೇಕು, ನಿಜವಾದ ಪರಿಸ್ಥಿತಿಯಿಂದ ಮಾಡಬೇಕು, ಅರ್ಥ ಮಾಡಿಕೊಂಡು ಜ್ಞಾನಪೂರ್ವಕ ಮಾಡಬೇಕು. ಒಂದು ನದಿ ಹರಿಯುವಾಗ ಅದನ್ನು ಪ್ರಶ್ನಿಸಿ ಕೇಳೋಣ, ನೀನು ಎಂದಿನಿಂದ ಹರಿತಾ ಇದ್ದಿ ಈ ಭೂಮಿಯ ಮೇಲೆ? ಎಷ್ಟು ವರ್ಷ ಆಯಿತು? ನಾವು ನೋಡ್ತಾ ಇದ್ದೇವೆ, ನಮ್ಮ ಮುಂದಿನವರು ಕೂಡ ನೋಡುವರಿದ್ದಾರೆ, ಹಿಂದಿನವರು ಕೂಡ ನೋಡಿದ್ದಾರೆ. ಯಾರನ್ನು ಕೇಳಿದರೂ ಕೂಡ ಈ ನದಿ ಎಂದಿನಿಂದ ಇದೆ ಅಂತಂದ್ರೆ, ಬಹಳ ಸಮಯದಿಂದ ಇದೆ, ಇದು ನಮಗೂ ಗೊತ್ತಿಲ್ಲ ಎಂದಿನಿಂದ ಹರಿತಾ ಇದೆ. ನದಿಯ ಉತ್ಪತ್ತಿ ಯಾವಾಗಾಯಿತು ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಆದರೆ ಹರಿತಾ ಇದೆ ನದಿ, ಹರಿತಾ ಇದೆ. ಹರಿಯುವ ನದಿಗೆ ನಾವು ಪ್ರಶ್ನೆ ಮಾಡೋಣ, ನೀನು ಹರಿಯುವ ಉದ್ದೇಶ ಏನು ಅಂತ? ಯಾಕೆ ಹರಿತಾ ಇರೋದು? ನದಿ ಅಂತದೆ, ನನಗೆ ಶರಣು ಬೇಕಾಗಿದೆ, ಯಾರಾದರೂ ಒಬ್ಬರು ಶರಣು ಕೊಡಬೇಕು, ನಾನು ಅವರಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳಬೇಕು, ನನ್ನ ಕಲ್ಯಾಣವಾಗಬೇಕು, ನನಗೆ ಯಾರಾದರೂ ಶರಣು ಕೊಡಬೇಕು. ಅಲ್ಲ, ಶರಣು ಬೇಕು ಅಂತಂದ್ರೆ ಎಲ್ಲಿಂದ ಹೊರಟಿದ್ದೆಲ್ಲ, ಅವ್ರು ಯಾಕೆ ಶರಣು ನಿನಗೆ ಕೊಡಲಿಲ್ಲ ಅಂತ ಕೇಳಬೇಕು ನದಿಗೆ. ನದಿ ಎಲ್ಲಿಂದ ಹೊರಟು ಬಂತು? ಮೂಲದಲ್ಲಿ ನದಿಯ ಪ್ರಾರಂಭ ಅವಸ್ಥೆ ಯಾವುದು? ಯಾವುದು? ತಗ್ಗೋ, ಪರ್ವತೋ, ಭೂಮಿಯೋ? ಯಾವುದು? ಪರ್ವತ. ಮೊದಲು ನದಿ ಪರ್ವತದಿಂದ ಹೊರಡುತ್ತೆ, ನಂತರ ಭೂಮಿಗೆ ಬರ್ತದೆ. ಭೂಮಿಯ ಮೇಲೆ ಹರಿದು ಹರಿದು ಅದು ತಗ್ಗಿನಲ್ಲೂ ಹೋಗ್ತದೆ. ಎಷ್ಟೋ ತಗ್ಗುಗಳು ಕೂಡ ಆ ನದಿಗೆ ಸಿಕ್ಕಿರಬಹುದು ದಾರಿಯಲ್ಲಿ. ಆಮೇಲೆ ಮತ್ತೆ ಹರಿದು ಮುಂದೆ ಬಂತು. ಎಲ್ಲಿ ಬಂತು? ಮತ್ತೊಂದು ನದಿಗೆ ಹೋಗಿ ಕೂಡಿತು. ಒಂದು ನದಿ ಮತ್ತೊಂದು ನದಿಗೆ ಕೂಡ್ತದೆಯಲ್ಲ. ಇಲ್ಲಿ ಈ ಊರಿನಲ್ಲಿ ಯಾವ ನದಿ ಇದೆ? ದೂಧಗಂಗಾ. ದೂಧ್ ನದಿಯಲ್ಲಿ ದೂಧ್ ಇದೆಯೇನು? ಇಲ್ಲ. ಆದರೂ ಅದರ ಹೆಸರು ದೂಧಗಂಗಾ. ಈ ದೂಧಗಂಗಾ ಎಷ್ಟು ನದಿಗಳಿಂದ ಸೇರಿ ಬಂತು? ಎರಡು ನದಿಗಳಿಂದ. ಹಿಂದೆ ಯಾವ ನದಿ ಇತ್ತು? ವೇದಗಂಗಾ. ಇಲ್ಲಿ ಒಂದು ದೂಧಗಂಗಾ. ಆ ವೇದಗಂಗಾಕ್ಕಿಂತ ಮೊದಲು ಒಂದು ಯಾವುದಾದರೂ ಸಣ್ಣದು ಮತ್ತೊಂದು ನದಿ ಇರಬಹುದು. ಚಿಕೋತ್ರ. ಹಾ ನೋಡಿ, ನಿಮಗೆಲ್ಲ ಗೊತ್ತೈತಲ್ಲ, ನಿಮ್ಮ ಕೇವಲ ಜ್ಞಾನದಲ್ಲಿ ಎಲ್ಲ ಗೊತ್ತು. ಚಿಕೋತ್ರ ನದಿ ವೇದ ಗಂಗಾ ಕೂಡಿತು, ವೇದ ಗಂಗಾ ಚಿಕೋತ್ರ ಎರಡೂ ಸೇರಿ ದೂದ್ ಗಂಗಾ ಕೂಡಿತು, ದೂದ್ ಗಂಗಾ ತಾನು ಸ್ವತಃ ಮತ್ತೆ ಹರಿದು ಮುಂದೆ ಹೋಗ್ತಾ ಇದೆ. ಎಲ್ಲಿ? ಕೃಷ್ಣ ಚಿಕೋತ್ರ ಶರಣು ಹುಡುಕಾಡ್ತಾ ಇತ್ತು, ಯಾರಾದರೂ ಶರಣು ಕೊಡಬಹುದೇನು ಅಂತ. ವೇದ ಗಂಗಾನ ಹತ್ತರ ಹೋಯ್ತು, ವೇದ ಗಂಗಾ ಹತ್ತು ನಾನೇನು ಶರಣು ಕೊಡಲ್ಲ, ನೀ ಮುಂದೆ ಹೋಗಂತು, ನಾನು ಮುಂದೆ ಹೊರಟಿದ್ದೇನೆ, ನೀನು ಮುಂದೆ ನಡಿ. ಆ ಎರಡೂ ನದಿಗಳು ಕೈ ಹಿಡ್ಕೊಂಡು ಮುಂದೆ ಬಂದು ಆಮೇಲೆ ದೂದ್ ಗಂಗಾ ಭೇಟಿ ಆಯಿತು. ಆ ದೂದ್ ಗಂಗಾ ಕೇಳ್ತಾ ಇದೆ, ಎಲ್ಲಿಂದ ಬಂದ್ರೆ ನೀವು? ನಾವು ನಿಮ್ ಕಡೆಗೇನೆ ಬರೋದು, ನಿನ್ ಕಡೆ ಬರೋದು. ನಾವು ಯಾತಕ್ಕೆ ಬರೋದು ಅಂತಂದ್ರೆ, ನಮ್ಗೆ ಯಾರಾದರೂ ಶರಣ ಬೇಕಾಗಿದ್ದಾರೆ, ಇಬ್ಬರಿಗೂ ಶರಣ ಬೇಕಾಗಿದ್ದಾರೆ, ಬನ್ನಿ ಇಬ್ರು ಬನ್ನಿ. ಶರಣ ಕೊಟ್ಟಿತು. ಶಾಶ್ವತ ಶರಣ ಬೇಕೋ ಬೇಡ? ದೂದ್ ಗಂಗಾ ನದಿ ಚಿಕ್ಕೋತ್ರ ನದಿಗೆ, ವೇದ ಗಂಗಾ ನದಿಗೆ ಶಾಶ್ವತ ಶರಣ ಕೊಡಲಿಕ್ಕೆ ಸಾಧ್ಯ ಇದೆ? ಇಲ್ಲ. ಆ ಎರಡಕ್ಕೆ ಶರಣ ಕೊಟ್ಟು ಕೈ ಹಿಡ್ಕೊಂಡು ನಾವೆಲ್ಲರೂ ಕೂಡಿ ಮತ್ತೆ ಮುಂದೆ ಹೋಗೋಣ ನಡ್ರಿ ಶರಣ ಹುಡುಕಾಡ್ಕ. ಮೂರು ನದಿಗಳು ಸೇರಿ ಕೃಷ್ಣಾ ನದಿಗೆ ಸೇರಿಕೊಂಡಾಗ ಕೃಷ್ಣಾ ನದಿಯಲ್ಲಿ ಅಪಾರವಾದ ಜಲರಾಶಿ ಕಂಡು ಬಂತು. ಆಮೇಲೆ ಈ ಮೂರು ನದಿಗಳಿಗೆ ಏನೇ ಅನ್ನಿಸಿತು ಅಂತಂದ್ರೆ, ಈ ಕೃಷ್ಣಾ ನದಿ ಇಷ್ಟೊಂದು ದೊಡ್ಡದಿದೆಯಲ್ಲ, ಇಷ್ಟೊಂದು ದೊಡ್ಡ ಸ್ಥಿತಿ ಇದೆಯಲ್ಲ, ಸಾವುಕಾರ ಇದೆಯಲ್ಲ, ಇದಾದರೂ ನಮಗೆ ಶರಣ ಕೊಡಬಹುದೇನೋ ಅಂತ ಕಲ್ಪನೆ ಮಾಡಿಕೊಂಡು ಕೃಷ್ಣಾ ನದಿಯಲ್ಲಿ ಹೋದಾಗ ಕೃಷ್ಣಾ ನದಿ ಅದು ಕೂಡ ಏನತ್ತು ಅಂತಂದ್ರೆ, ನೀವು ಬಂದಿರೋದು ಅಲ್ಲಿಂದ ಇಲ್ಲಿ, ಆದರೆ ನಾನು ಕೂಡ ಎಲ್ಲಾದರೂ ಹೊರಟಿದ್ದೇನೆ, ನಾನು ಕೂಡ ನಿಮಗೆ ಶರಣು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಕೃಷ್ಣ ಏನತ್ತು, ನಡಿ ಎಲ್ಲರೂ ಕೂಡಿ ಹೋಗೋಣ ನಡ್ರಿ, ಮತ್ತೆ ಎಲ್ರಿ ಶರಣ ಹುಡುಕಾಡೋಣ. ಕೃಷ್ಣ ನದಿನೂ ಶರಣ ಹುಡುಕಾಡ್ತಾ ಇದೆ, ದೂದ್ ಗಂಗಾನೂ ಶರಣ ಹುಡುಕಾಡ್ತಾ ಇದೆ, ಚಿಕೋತ್ರ ನದಿನೂ ಶರಣ ಹುಡುಕಾಡ್ತಾ ಇದೆ, ವೇದ ಗಂಗಾನೂ ಶರಣ ಹುಡುಕಾಡ್ತಾ ಇದೆ. ಈ ಶರಣ ಹುಡುಕಾಡ್ತಕ್ಕಂತ ನದಿಗಳು ಕೊನೆಯ ಶರಣ ಯಾರು? ಸಮುದ್ರ. ಸಮುದ್ರವೇ ಶರಣು. ಯಾರಲ್ಲಿ ಕೇವಲ ಜ್ಞಾನ ಇದೆಯೋ ಅವರೇ ಜಗತ್ತಿನ ಎಲ್ಲಾ ಜೀವಿಗಳಿಗೆ ಶರಣು, ಮತ್ತು ಜಗತ್ತಿನ ಎಲ್ಲಾ ಜೀವಿಗಳು ಪೂಜ್ಯಲ್ಲ, ಪೂಜಕ ಅವಸ್ಥೆಯನ್ನು ಹೊಂದಿರುತ್ತವೆ. ಯಾವ ನದಿನೂ ಪೂಜನೀ ಅಲ್ಲ. ನೀವು ನದಿ ಪೂಜಾ ಮಾಡಕ್ ಹೋಗ್ತೀರಿ, ಸಮುದ್ರ ಶಿಖರ ಸಮುದ್ರನೂ ಪೂಜಾ ಮಾಡ್ತೀರಿ, ಸಮುದ್ರ ದಡದಲ್ಲಿರ್ತಕ್ಕಂಥವ್ರು ಸಮುದ್ರ ಪೂಜೆಯನ್ನು ಮಾಡ್ತಾರೆ, ನದಿ ಪೂಜಾ ಮಾಡ್ತಾರೆ, ನದಿ ಸಿಕ್ಕವರು ನದಿ ಪೂಜೆಯನ್ನು. ನದಿ ಪೂಜೆ ಅಥವಾ ಸಮುದ್ರ ಪೂಜೆ ದೊಡ್ಡದು ಯಾವುದು? ಸಮುದ್ರ ದೊಡ್ಡದು. ಸಮುದ್ರದಲ್ಲಿ ಎಲ್ಲಾ ನದಿಗಳು ಬಂದು ಶರಣ ತಾಳೋದು, ಶಾಶ್ವತ ಶರಣವನ್ನು ಕೊಡತಕ್ಕಂತಹ ಶಕ್ತಿ ಸಮುದ್ರಕ್ಕಿದೆ. ಯಾರು ನಮಗೆ ಶಾಶ್ವತ ಶರಣರೋ ಅವರ ಪೂಜೆಯನ್ನು ನಾವು ಮಾಡಬೇಕು. ಚತ್ತಾರಿ ಶರಣಂ ಪವಜ್ಯಾಮಿ, ಅರ್ಹಂತೆ ಶರಣಂ ಪವಜ್ಯಾಮಿ, ಅರ್ಹಂತರು ಶರಣರು. ಸಿದ್ಧೇ ಶರಣಂ ಪವಜ್ಯಾಮಿ, ಸಿದ್ಧರು ಕೂಡ ಶರಣರು. ಸಾಹೂ ಶರಣಂ ಪವಜ್ಯಾಮಿ, ಸಾಧು ಪರಮೇಷ್ಠಿಗಳು ಕೂಡ ಶರಣರು. ಆಮೇಲೆ ಕೇವಲಿ ಪನ್ನತ್ತಂ ಧಮ್ಮಂ ಶರಣಂ ಪವಜ್ಯಾಮಿ, ಕೇವಲಿ ಪನ್ನತ್ತಂ ಧಮ್ಮಂ ಶರಣಂ ಪವಜ್ಯಾಮಿ. ಕೇವಲಿ ಪ್ರಣೀತ ಧರ್ಮವೇ ನಮಗೆ ಶರಣ. ಕೇವಲಿ ಪ್ರಣೀತ, ಕೇವಲಿ ಭಗವಂತರು ಹೇಳಿರತಕ್ಕಂಥದ್ದು ಅದು ಶರಣ. ಕೃಷ್ಣಾ ನದಿಯ ಮಾತುಗಳು ಶರಣೋ ಅಥವಾ ಸಮುದ್ರ ಹೇಳಿರುವ ಮಾತು ಶರಣ? ಸಮುದ್ರ ಏನು ಹೇಳ್ತದೆ ಅದು ಎಲ್ಲ ಯೋಗ್ಯ. ಸಮುದ್ರಕ್ಕೆ ಎಲ್ಲವೂ ಅನುಭವ ಇದೆ, ಸಮುದ್ರ ಎಲ್ಲವನ್ನ ಕಂಡಿದೆ, ಸಮುದ್ರಕ್ಕೆ ಕೇಳಿ ಜಗತ್ತಿನಲ್ಲಿ ಯಾವ ನದಿ ಎಲ್ಲಿಂದ ಬಂತು, ಸಮುದ್ರಕ್ಕೆ ಗೊತ್ತಿದೆ. ಆದರೆ ನದಿಗಳಿಗೆ ಕೇಳಿದ್ರೆ, ಹೇ ಕೃಷ್ಣಾ ನದಿ, ಜಗತ್ತಿನ ನದಿಗಳು ಎಲ್ಲಿಂದ ಬಂದು ಸೇರಿಕೊಂಡಿವೆ ಅಂತಂದ್ರೆ ನದಿಗೆ ಗೊತ್ತಿಲ್ಲ. ಆಮೇಲೆ ಯಾವುದೇ ನದಿ ಸಮುದ್ರಕ್ಕೆ ಹೋಗಿ ಸೇರಿಕೊಂಡಾಗ ಅದು ಸಮುದ್ರವಾಯಿತು, ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳದೆ ಸಮುದ್ರ ರೂಪದಲ್ಲಿ ಕನ್ವರ್ಟ್ ಆಯಿತು. ಶರಣು ಇಲ್ಲದೆ ಪೂಜ್ಯತೆ ಇಲ್ಲ. ನಾವು ಶರಣು ಹೋಗಲೇಬೇಕು. ಯಾರ ಶರಣು ಹೋಗಬೇಕು ಅಂತಂದ್ರೆ, ಯಾರು ದೊಡ್ಡವರೋ ಅವರ ಶರಣದಲ್ಲಿ ನಾವು ಇರಬೇಕು, ಅವರ ಶರಣದಲ್ಲಿ ಹೋಗಬೇಕು. ದೊಡ್ಡವರು ಯಾರು? ಕೃಷ್ಣಾ ನದಿ ದೊಡ್ಡದು. ಆ ಶರಣದಲ್ಲಿ ಯಾರು ಹೋಗಬೇಕು? ದೂದ್ ಗಂಗಾ, ವೇದ ಗಂಗಾ ಮತ್ತು ಚಿಕೋತ್ರ, ಈ ಮೂರು ನದಿಗಳು ಕೃಷ್ಣಾ ನದಿಗೆ ಶರಣು ಹೋಗಬೇಕು. ಕೃಷ್ಣಾ ನದಿಗೆ ಶರಣು ಹೋಗಲಿಲ್ಲ ಅಂತಂದ್ರೆ ಕಷ್ಟ ಇದೆ. ತನ್ನ ಸ್ವಂತದ ಅಸ್ತಿತ್ವವನ್ನು ಉಳಿಸಿಕೊಂಡು ಅದು ನಿಂತುಕೊಂತು ಅಂತಂದ್ರೆ ವಾಸನೆ ಬರಬಹುದು, ವಾಸನೆ ಬರ್ತದೆ. ನೀರ ಕೊಳಿತದೆ, ನಿಂತಿರುವ ನೀರು ಕೊಳಿಯುತ್ತೆ, ಹರಿಯುವ ನೀರ ಪವಿತ್ರ ಆಗ್ತದೆ. ಹರಿದು ಶರಣವನ್ನು ಪಡೆಯುವಂತಹ ನೀರು ಕೊಳಿಲ್ಲ. ಸಮುದ್ರದ ನೀರಿನಲ್ಲಿ ವಾಸನೆ ಇದೆಯೇನು? ಸಮುದ್ರ ನೀರಿಗೆ ವಾಸನೆ? ಎಲ್ಲ ನದಿಗಳು ಹೋಗ್ತವಲ್ಲ, ಅನಾದಿ ಕಾಲದಿಂದ ಹಾಗೆ ನಿಂತುಕೊಂಡಿದೆಯಲ್ಲ, ಅಂದ ಮೇಲೆ ಆ ಸಮುದ್ರದ ನೀರಿನಲ್ಲಿ ವಾಸನೆ ಯಾಕಿಲ್ಲ, ಕೊಳತಿಲ್ಲ ಯಾಕೆ ಅದು ನೀರು? ಏನು ಕಾರಣ? ಎಲ್ಲ ಕೊಳೆಗಳು, ಜಗತ್ತಿನ ಎಲ್ಲ ಗಟರುಗಳು, ಎಲ್ಲ ಫ್ಯಾಕ್ಟರಿಯ ಮಾಲ ಸಮುದ್ರದಲ್ಲಿ ಹೋಗಿ ಸೇರಿದ್ರೂ ಕೂಡ ಸಮುದ್ರದ ನೀರನ್ನು ಮೂಸಿ ನೋಡಿತು ಅಂತಂದ್ರೆ ದುರ್ವಾಸನೆ ಇಲ್ಲ. ಆದರೆ ನದಿಯ ನೀರನ್ನು ನೋಡಿ ವಾಸನೆ ನೋಡಿ, ಕೃಷ್ಣಾ ನದಿಯ ನೀರನ್ನು ವಾಸನೆ ನೋಡಿ. ಜನ ಇವತ್ತು ಕೃಷ್ಣಾ ನದಿಯ ನೀರನ್ನು ಕುಡಿತಾ ಇಲ್ಲ. ಯಾಕೆ? ಕೆಮಿಕಲ್ ವಾಸನೆ ಬರ್ತಾ ಇದೆ. ಕೃಷ್ಣಾ ನದಿಯಲ್ಲಿ ವಾಸನೆ, ಆಮೇಲೆ ಸಣ್ಣ ಸಣ್ಣ ನದಿಗಳಲ್ಲಿ ಅದು ಫ್ಯಾಕ್ಟರಿ ಮಾಲ್ ಸೇರ್ಕೊಂತು ಅಂತಂದ್ರೆ ಎಷ್ಟು ವಾಸನೆ ಬರುವುದು. ನೀರಿನಲ್ಲಿ ಪ್ರದೂಷಣ ಬಹಳ ಇದೆ. ನೀರಿನ ಪ್ರದೂಷಣೆ ಇದೆ ದೋಷ. ಯಾವುದರ ದೋಷ ಅಂತಂದ್ರೆ ಭಕ್ತಿಯ ದೋಷ. ಮನುಷ್ಯ ತಾನು ಭಕ್ತಿಯನ್ನು ಮಾಡುತ್ತಾ ಪರಮಾತ್ಮನ ಶರಣವನ್ನು ಪಡೆಯಲಿಲ್ಲ ಅಂತಂದ್ರೆ, ನಿರ್ದೋಷ ಭಗವಂತನ ಶರಣವನ್ನು ಪಡೆಯದೆ ಭಕ್ತಿಯನ್ನು ಮಾಡಿದ ಅಂತಂದ್ರೆ ಆ ಭಕ್ತಿ ನಿರ್ದೋಷ ಭಕ್ತಿ ಅಲ್ಲ. ಯಾರು ಪೂಜ್ಯರೋ ಅವರ ಭಕ್ತಿಯನ್ನು ಮಾಡಬೇಕು. ಯಾರಲ್ಲಿ ಪೂಜ್ಯತೆ ಇದೆ ಅವರೇ ಭಕ್ತಿಗೆ ಯೋಗ್ಯರು. ಈ ಭಕ್ತಿ ಯಾವ ರೀತಿಯಲ್ಲಿರಬೇಕು, ಹೇಗಿರಬೇಕು ಅನ್ನುವಂತ ವಿಷಯ ಗೊತ್ತಿದ್ರೆ ಸಾಕು, ಆ ರೂಪದಲ್ಲಿ ನಾವು ಮುಂದೆ ಬರೆಯಬಹುದು. ಭಕ್ತಿಯಲ್ಲಿ ಆಶೆಗಳಿರಬಾರದು, ಇದು ಮುಖ್ಯ. ಸಾಂಸಾರಿಕ ವಿಷಯ ಭೋಗಗಳ ಅಪೇಕ್ಷೆ ಭಕ್ತಿಯಲ್ಲಿ ಇರಬಾರದು. ಭಕ್ತಿ ನಮ್ಮ ವ್ಯವಸಾಯದ ಸಾಧನವಾಗಬಾರದು. ಧರ್ಮ, ಭಕ್ತಿ, ಪೂಜ್ಯರಲ್ಲಿ ಮಾಡತಕ್ಕಂಥ ಭಕ್ತಿ, ಇದು ನಮ್ಮ ಸಾಂಸಾರಿಕ ಸುಖದ ಸಾಧನವಾಗಬಾರದು. ಆವಾಗ ಆ ಭಕ್ತಿಯನ್ನು ನಾವು ನಿರ್ದೋಷ ಭಕ್ತಿ ಅಂತ ಹೇಳಬಹುದು. ಅದು ಸಾಂಸಾರಿಕ ಸುಖದ ಸಾಧನ ಆಯಿತು ಅಂತಂದ್ರೆ ಸದೋಷ. ಸಾಂಸಾರಿಕ ಸುಖದ ಸಾಧನ ಇಲ್ಲ ಅಂತಂದ್ರೆ ಅದು ನಿರ್ದೋಷ. ಎಂಥ ಭಕ್ತಿಯನ್ನು ಮಾಡೋಣ? ನಿರ್ದೋಷ ಭಕ್ತಿ. ತೀರ್ಥಂಕರ ಪ್ರಕೃತಿಯ ಬಂಧ ಯಾವ ಭಕ್ತಿಯಿಂದ ಇದೆ? ನಿರ್ದೋಷ ಭಕ್ತಿಯಿಂದ. ನಿರ್ದೋಷ ಭಕ್ತಿಯನ್ನು ಮಾಡುವಂತಹ ಮನುಷ್ಯರಿಗೆ ಸಾಂಸಾರಿಕ ಸುಖ ಸಿಗುಲ್ಲೇನು, ಸಿಗುವುದಿಲ್ಲೇನು, ತನ್ನಿನ ತನ ಸಿಗ್ತದೆ. ಜೋಳ ಬಿತ್ತುವಾಗ ನಮ್ಮ ಗುರಿಯಲ್ಲಿ, ಉದ್ದೇಶದಲ್ಲಿ ಜೋಳ ಸಿಗಲಿ ಅನ್ನುವಂಥದ್ದು ಇರಬೇಕು ಅಥವಾ ಕಣಕಿ ಸಿಗಲಿ ಅಂತದ್ದು ಇರಬೇಕು? ಯಾಕ ಬೀಜ ಬಿತ್ತುವಾಗ ಬೇಡ ಕಣಕಿ ಬೇಕು ಅಂತ ಬಿತ್ತೋದು? ಜೋಳ ಸಿಕ್ಕೋತೇನ? ಕಣಕಿ ಉದ್ದೇಶದಿಂದ ಬಿತ್ತು ಅಂತಂದ್ರೆ ಜೋಳ ಸಿಗಬಹುದೇನ? ಇಲ್ಲ. ಆದ್ರೆ ಜೋಳದ ಉದ್ದೇಶದಿಂದ ಬಿತ್ತು ಅಂತಂದ್ರೆ ಕಣಕಿ ತನ್ನಿಂದ ತನ್ನ ಸಿಗುತ್ತೆ. ಕಣಕಿ ಉದ್ದೇಶದಿಂದ ಬಿತ್ತು ಅಂತಂದ್ರೆ ಕಣಕಿ ಇನ್ನೂ ಹೊಡಿ ಹಾಕಿಲ್ಲ, ಕಣಕಿ ಬಂತಲ್ಲ, ಕೊರ್ಕೋಕ್ ಪ್ರಯತ್ನ ಮಾಡ್ತಾನೆ. ಇನ್ನೊಂದು ತಿಂಗಳು ಲೇಟ್ ಮಾಡಿದ ಅಂತಂದ್ರೆ ಜೋಳನೂ ಸಿಗ್ತಿತ್ತು, ಕಣಕಿನೂ ಸಿಗ್ತಿತ್ತು. ಕಣಕಿ ಕಣ್ಣಿಗೆ ಕಾಣಿದ ತಕ್ಷಣ ಕೊರ್ಕೊಂಡ್ಬಿಟ್ಟ, ಎರಡೂ ಸಿಗಬಹುದಾಗಿತ್ತಲ್ಲ. ಮನೆಗೆ ಜೋಳ ಆಗುತ್ತಿತ್ತು, ದನಗಳಿಗೆ ಕಣಕಿ ಆಗುತ್ತಿತ್ತು. ಆದ್ರೆ ಜಲ್ದಿ ಜಲ್ದಿ ಕಣಕಿ ಬೇಕಾಗಿದೆ. ಕಣಕಿಯಲ್ಲಿ ಹೆಚ್ಚು ಆಸೆ ಇದೆ ಅಂತಂದ್ರೆ ಇರಲಿ, ಜಲ್ದಿ ಯಾಕೆ? ಎರಡೂ ಸಿಗಲಿಲ್ಲ, ಮೋಕ್ಷನೂ ಸಿಗಲಿ, ಸಂಸಾರ ಸುಖನೂ ಸಿಗಲಿ. ಆದ್ರೆ ಮೋಕ್ಷ ಸಿಗುವುದಕ್ಕಾಗಿ ಎಂಥ ಪ್ರಯತ್ನ ಪುರುಷಾರ್ಥ ಮಾಡಬೇಕು ಅಂತದನ್ನ ನಾವು ಮಾಡೋಣ. ಮೋಕ್ಷದ ಉದ್ದೇಶದಿಂದ ನಾವು ಭಕ್ತಿ ಭಾವನೆಗಳನ್ನ ಪೂಜೆಯನ್ನ ಮಾಡಿತು ಅಂತಂದ್ರೆ, ಒಂದು ಕಡೆಗೆ ತೀರ್ಥಂಕರ ಪ್ರಕೃತಿ ಕಟ್ಟಿಕೊಳ್ಳತಕ್ಕಂತಹ ಒಂದು ಧಾನ್ಯ ನಮಗೆ ಸಿಕ್ಕಿತು. ಆಮೇಲೆ ಅದರ ಮಧ್ಯದಲ್ಲಿ ಕಣಕಿ ಅನಿಸಿಕೊಳ್ಳತಕ್ಕಂತಹ ಸಾಂಸಾರಿಕ ಸುಖಗಳು ಕೂಡ ಸಹಜವಾಗಿ ಸಿಗ್ತವೆ. ಎಕ್ಸ್ಟ್ರಾ ಅದರ ಅಪೇಕ್ಷೆಯನ್ನು ಮಾಡುವಂಥದ್ದು ಅವಶ್ಯಕ ಇದೆಯೇನು? ಸಂಸಾರ ಸುಖದ ಎಕ್ಸ್ಟ್ರಾ ಅಪೇಕ್ಷೆ ಬೇಕಾಗಿಲ್ಲ. ಸಹಜವಾಗಿ ಸಿಗ್ತಕ್ಕಂತಹ ವಸ್ತುವಿನ ಅಪೇಕ್ಷೆ ನಾವು ನಮ್ಮ ಬುದ್ಧಿಪೂರ್ವಕ ಮಾಡಬೇಕಾಗಿದೆಯೇನು? ಬುದ್ಧಿಪೂರ್ವಕ ಮಾಡುವಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾರು ಮೋಕ್ಷದ ಅಪೇಕ್ಷೆಯನ್ನು ಇಟ್ಟುಕೊಂಡಿರ್ತಾರೆ, ಸಾಂಸಾರಿಕ ಸುಖಗಳೆಲ್ಲ ಅವರಿಗೆ ತನ್ನಿಂತ ಅನ ಸಿಕ್ಕಿವೆ ಅನಾದಿಕಾಲದಿಂದ, ಅನಾದಿಕಾಲದಿಂದ ತನ್ನಿಂತಾನೇ ಸಿಕ್ಕಿವೆ, ಬೇಡದೇ ಸಿಕ್ಕಿವೆ. ಏನ್ ಬೇಡುವಾಗ ಸಿಕ್ಕಿವೆ? ಬೇಡದೇನೆ ಸಿಕ್ಕಿವೆ. ಆ ಬೇಡಬೇಕೋ ಬೇಡಬಾರದು, ತಂತನ ಸಿಗುವಂತ ವಸ್ತುವನ್ನ ಬೇಡಬೇಕಾಗಿಲ್ಲ. ಸಂತಿಗೆ ಹೋಗ್ತೀರಿ, ಬಾಳೆಹಣ್ಣ ಖರೀದಿ ಮಾಡ್ತೀರಲ್ಲಿ, ಬಾಳೆಹಣ್ಣ ಖರೀದಿ ಮಾಡ್ತೀರಲ್ಲ, ಅವ್ರು ಹೇಳೋದು ಸಂತ್ಯಾಗ, ಏ ನಮ್ಗೆ ಬಾಳೆಹಣ್ಣು ಬೇಕಾಗಿದೆ ಮತ್ತು ಬಾಳೆಹಣ್ಣು ಅಷ್ಟೇ ಬೇಕು, ಸಿಪ್ಪೆ ಬ್ಯಾಡ್ ನಮಗೆ. ಕೊಟ್ಟಾರೇನಾರ ಸಿಪ್ಪೆ ಸಿಪ್ಪೆ ತೆಗಿ ತೂಕ ಮಾಡಿಕೊಡು, ಅವ್ರು ಕೊಡಲ್ಲ. ಮತ್ ತಗೊಂಡ್ರು ಫಾಯ್ದಾ ಇಲ್ಲ, ತಗೊಂಡ್ರು ಫಾಯ್ದಾ ಇಲ್ಲ, ಯಾಕೆ ನಾಶ ಆಗುತ್ತೆ ಅದು, ಮನೆಗೆ ತರಿಸ್ ತನಕ ಕರಗಾಗಿಬಿಡುತ್ತೆ. ಸಿಪ್ಪೆ ಬೇಕಾಗಿತ್ತು ಅಂತಂದ್ರೆ ಬಾಳೆಹಣ್ಣಿನ ಆಸೆ ಇಟ್ಕೊಳ್ಳೋದು, ಹಣ್ಣಿನ ಆಸೆಯಿಂದ ಸಿಪ್ಪೆ ತಂತಾನೆ ಸಿಗ್ತದೆ. ಕೇವಲ ಸಿಪ್ಪೆ ಆಸೆಯನ್ನೇ ಇಟ್ಕೊಂತಿರ್ತಾರಲ್ಲ ಅವ್ರು, ಯಾರು ಗೊತ್ತಾ? ಅವ್ರು ದನಗಳು. ಕಣಕಿ ಬೇಕು ಕಣಕಿ ಬೇಕು ಅನ್ನುವಂಥವ್ರು ಯಾರು? ಸಿಪ್ಪೆ ಬೇಕು ಸಿಪ್ಪೆ ಬೇಕು, ಸಿಪ್ಪೆ ಆಸೆ ಯಾರಿಗಿರ್ತದೆ? ದನಗಳಿಗೆ. ಸಾಂಸಾರಿಕ ಸುಖ ಇದೆ ಎಲ್ಲ ಕಣಕಿ ಇದ್ದ ಹಾಗೆ. ಸಂಸಾರ ಸುಖ ಬೇಡಿದವರೆಲ್ಲ ದನಗಳ. ಆ ದನಗಳಿಗೆ ವಿವೇಕ ಇರಲ್ಲ, ಯಾವ್ದು ಬೇಡಬೇಕು ಯಾವ್ದು ಬೇಡಬೇಕು. ವಿವೇಕ ಇಲ್ಲದಕ್ಕ ಎಲ್ಲ ಇಲ್ಲಿ ಘೋಟಾಳೆ ನಡೆದಿದೆ. ವಿವೇಕ ಇತ್ತು ಅಂತಂದ್ರೆ ಯಾವುದನ್ನು ಬೇಡಬೇಕೋ ಅದನ್ನ ಬೇಡ್ತೀವಿ. ವಿವೇಕ ಇಲ್ಲ ಅಂತಂದ್ರೆ ನಾವು ದನಗಳಿದ್ದ ಹಾಗೆ. ಧರ್ಮ ಯಾವುದರ ಸಾಧನ ಇದ ಗೊತ್ತಿಲ್ಲ. ಧರ್ಮ, ಸ್ವಾಧ್ಯಾಯ, ಪೂಜೆ ಇದೆಲ್ಲ ಯಾವುದರ ಸಾಧನ? ಮೋಕ್ಷದ ಸಾಧನ. ಇದು ಗೊತ್ತಿಲ್ಲಾಗಿತ್ತು ನಮಗೆ. ಗೊತ್ತಿಲ್ಲದಕ್ಕೆ ಏನಾಗಿತ್ತು? ಇದೆಲ್ಲ ಸಂಸಾರ ಸುಖ ಇರಲಿ, ಪರಿವಾರ ಎಲ್ಲ ಬಹಳ ಚಲೋ ನಡೀಲಿ, ಇಂಥ ವಿಚಾರಗಳು ಇದ್ದು ಅಲ್ಲ ಮೊದಲು. ಮೊದಲು ಕೇವಲ ಇಂಥವಲ್ಲ, ಆಮೇಲೆ ಇಂಥ ಎಲ್ಲ ಇರೋದಲ್ಲ. ಮತ್ತು ಅದು ಕೂಡ ನಿಜವಾದ ಭಗವಂತರ ಪೂಜಾನೂ ಇರಲಿಲ್ಲ. ಎರಡು ಮಿಕ್ಸ್. ಸಂಸಾರ ಸುಖವನ್ನು ಕೊಡ್ತಕ್ಕಂಥ ದೇವರುಗಳು ಜಾಸ್ತಿ, ಅದರೊಳಗೆ ಯಾವುದು ಒಂದೂ ಕೂಡ ಕೊಡಲ್ಲ. ಆದರೂ ಕೊಡುವಂತಹ ದೇವರುಗಳು ಸಂಸಾರದಲ್ಲಿ ಜಾಸ್ತಿ ಇವೆ. ಇವೆಲ್ಲ ದೇವತೆಗಳು ಸಂಸಾರ ಸುಖವನ್ನು ಕೊಡ್ತವೆ ಅನ್ನತಕ್ಕಂಥದ್ದನ್ನ ನಾವು ಕಲ್ಪನೆ ಮಾತ್ರ ಮಾಡಿಕೊಂಡಿದ್ದೇವೆ. ನಿಜವಾದ ಪರಿಸ್ಥಿತಿ ಏನಲ್ಲದು. ಅವರು ಕೊಡೋರಿರ್ತೀರಂತಂದ್ರೆ ನಾವು ಕೆಲಸ ಯಾವುದಕ್ಕೆ ಮಾಡೋದಾಗಿತ್ತು? ದೇವರು ಏನಾದರೂ ಕೊಡ್ತಿತ್ತು ಅಂತಂದ್ರೆ ನಮಗೆ ಪ್ರವಚನ ಮಾಡೋದು ಯಾವುದಕ್ಕೆ ಬೇಕಾಗಿತ್ತು? ದೇವರ ನೀನು ಬಾ ಸ್ವಲ್ಪ ಪ್ರವಚನ ಕೊಟ್ಟು ಹೋಗಂದ್ರೆ ಬರಲಾಗ್ತಿತ್ತು? ನಾವು ಬೇಡ್ಕೋಬಹುದಾಗಿತ್ತಲ್ಲ. ದೇವರು ನಮಗೆ ಪ್ರವಚನ ಮಾಡಕ್ ಬರುವತ್ತು, ಜರಾ ಟೈಮ್ನು ಕಮ್ಮಿ ಬೀಳಾಕೈತಿ, ಟೈಮ್ ಟು ಟೈಮ್ ಬಾ, ಒಂದು ತಾಸು ಪ್ರವಚನ ಕೊಟ್ಟು ಹೋಗು ಅಂತಂದ್ರೆ ನಾವು ಅರ್ಹದ ಭಕ್ತಿಯನ್ನು ಮಾಡ್ತೀವಿ. ಅರ್ಹದ ಭಕ್ತಿ, ಭಗವಂತ ನಿಮ್ಮ ಪ್ರವಚನವನ್ನು ನಮ್ಗೆ ಕೊಡಕ್ಕಾಗ್ತಾ ಇಲ್ಲ, ಆದರೆ ನೀನು ಭಗವಂತ, ನೀನೇ ದೇವರು, ಒಬ್ರು ಯಾರನ್ನು ಪ್ರವಚನ ಕೊಡುವರನ್ನು ಕಳಿಸಿಕೊಡು ಅಂತಂದ್ರೆ ಯಾರನ್ನು ಕಳಿಸಿಕೊಟ್ಟಾರ? ಅವರ ಅರ್ಹಂತರು ಕಳಿಸಿಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಅನ್ಯ ಯಾವ ದೇವರು ಕೂಡ ಕಳಿಸಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮುದ್ದೆ ಅರ್ಹಂತರು ಅನ್ನೋರು ನಾ ಇದಕ್ಕೆ ಕೂಯ್ದೇನೆ ನಿಮ್ಮ ಸಲುವಾಗಿ ಬೇಡಿದೆಲ್ಲ ಕೊಡ್ಕೊತ್ಕೊಂಡೋದು. ಆಸೆ, ಶಾರೀರಿಕ ಸುಖದ ಆಸೆ. ಜನಗಳಿಗೆ ಇದೂ ಗೊತ್ತಿಲ್ಲ, ಸುಖ ಎಷ್ಟು ಪ್ರಕಾರದ್ದಿದೆ. ಒಂದು ಆತ್ಮಿಕ ಸುಖ, ಅದು ಮೋಕ್ಷ ಸುಖ, ಇಂದ್ರಿಯಾತೀತ. ಇನ್ನೊಂದು ಇಂದ್ರಿಯ ಸುಖ, ಶರೀರ ಸುಖ, ಇದು ನಶ್ವರ. ಇದು ಒಂದ ಗೊತ್ತಿದೆ, ಇನ್ನೊಂದು ಸುಖ ಇದೆ ಅನ್ನೋದು ಗೊತ್ತೇ ಇಲ್ಲ. ಇನ್ನೊಂದು ಸುಖ ಇದೆ ಅನ್ನುವಂಥದ್ದನ್ನ ಅರ್ಹಂತರು ಹೇಳಿಕೊಟ್ರು, ಅವಾಗ ಗೊತ್ತಾಯ್ತು. ಇಲ್ಲಾಂತಂದ್ರೆ ಅನಾದಿ ಕಾಲದಿಂದ ನಾವು ಎಲ್ಲಿ ಹೋದ್ರು, ಏಕೇಂದ್ರಿ ಜೀವಾಗಿ ಹುಟ್ಟಿದ್ರು, ದ್ವಿಂದ್ರಿಯ ಜೀವಾಗಿ ಹುಟ್ಟಿದ್ರು, ಪಂಚೇಂದ್ರಿ ಜೀವಾಗಿ ಹುಟ್ಟಿದ್ರು, ಎಲ್ಲಿ ಹುಟ್ಟಿದ್ರು ಕೂಡ ಇಂದ್ರಿಯ ಸುಖದ ಆಸೆಗಾಗಿ ನಾವು ಇಂದ್ರಿಯ ಸುಖಗಳನ್ನೇ ಹುಡುಕ್ತಿರ್ತೇವೆ, ಸುಖದ ಸಾಧನಗಳನ್ನೇ ಹುಡುಕ್ತಿರ್ತೇವೆ. ಆಮೇಲೆ ಅದು ಸಿಕ್ತು ಅಂತಂದ್ರೆ ಆಯಿತು, ಜೀವನ ಪೂರ್ತಿ ಆಯಿತು, ಎಲ್ಲ ಸಿಕ್ಕಂತೆ. ಖಾವೋ ಪಿವೋ ಮೋಜ್ ಉಡಾವ್ ಯಹಿ ಹೈ ಜಿಂದಗಿ ಇಸ್ಸೆ ಜ್ಯಾದಾ ಕುಚ್ ಭಿ ನಹಿ. ಖಾವೋ ಪಿವೋ ಮಸ್ತ್ ರಹೋ, ಮರಣ ಅಣಿತ ಖಾವೋ ಪಿವೋ ಛೋಡೋ ನಹಿ. ಮರಣ ಆಣೆ ತಕ್ಕ ಖಾವ ಪಿವೋ ಛೋಡೋ ನೀ, ಮಸ್ತ್ ರಹೋ. ಖಾನೆ ಪೀನೆ ಕೆ ಅಲಾವಾ ದೂಸರಾ ಸುಖ ಇಸ್ ದುನಿಯಾ ಮೇ ಹೈ ಭಿ ಕಹಾ. ಏಕ ಹೀ ಸುಖ ಹೈ ಇಂದ್ರಿ ಸುಖ, ಏಕ ಹೀ ಸುಖ ಹೈ ಇಂದ್ರಿ ಸುಖ. ಉಸ್ಕೋ ಪಾವೋ, ಉಸ್ಕೋ ಜೋ ದೇತಾ ಹೈ ಉಸ್ಕೆ ಪಾಸ್ ಜಾವೋ, ಉಸ್ಕೋ ಪಾವೋ ಔರ್ ಉಸ್ಕೋ ಖಾವೋ ಔರ್ ಫಿರ್ ಬತಾವೋ ಸುಖ ಮಿಲಾ ಕೆ ನಹಿ. ಅನಾದಿ ಕಾಲದಿಂದ ನಮ್ಮೆಲ್ಲರಿಗೆ ಸುಖ ಅಂತಂದ್ರೆ ಗೊತ್ತಿರಲಿಲ್ಲ ಎಷ್ಟು ಪ್ರಕಾರದ್ದಿದೆ. ಅರ್ಹಂತರು ಹೇಳಿಕೊಟ್ರು, ಪರಿಚಯ ಮಾಡಿಕೊಟ್ರು. ಆತ್ಮ ಸುಖಾನೂ ಒಂದು ಸುಖ ಇದೆ ಅನ್ನುವಂತಹ ಪರಿಚಯ ಭಗವಂತರು ಮಾಡಿಕೊಟ್ರು. ಅವರು ಮಾಡಿಕೊಟ್ಟದ್ದಕ್ಕೆ ನಮಗೂ ಗೊತ್ತಾಯಿತು. ನಾವು ಇಂದ್ರಿಯ ಸುಖಗಳನ್ನು ಬಿಟ್ಟು ಪಂಚಪರಮೇಷ್ಠಿಗಳ ಮಧ್ಯದಲ್ಲಿ ಬಂದು ಆತ್ಮಿಕ ಸುಖದ ಸಾಧನೆಯನ್ನು ಮಾಡಿಕೊಳ್ತಾ ಇದ್ದೀವಿ. ನಾವು ಯಾವುದನ್ನು ಮಾಡಿಕೊಳ್ತಾ ಇದ್ದೀವಿ ಅದನ್ನು ನಿಮಗೆ ಹೇಳ್ತಾ ಇದ್ದೀವಿ. ನಿಮಗೆ ಯಾವುದು ಬೇಕು, ಆತ್ಮಿಕ ಸುಖ ಬೇಕೋ ಅಥವಾ ಇಂದ್ರಿಯ ಸುಖ ಬೇಕೋ? ಆತ್ಮಿಕ ಸುಖ ಬೇಕು. ಆಮೇಲೆ ಈ ಭಕ್ತಿ ಯಾವ ಸುಖದ ಉದ್ದೇಶದಿಂದ ಮಾಡಬೇಕು? ಅರ್ಹದ ಭಕ್ತಿ ಆತ್ಮಿಕ ಸುಖದ ಅಪೇಕ್ಷೆಯಿಂದ ಮಾಡಬೇಕು. ಆತ್ಮಿಕ ಸುಖದ ಅಪೇಕ್ಷೆಯಿಂದ ಮಾಡ್ತಾ ಇದ್ದೀರಿ ಅಂತಂದ್ರೆ ಈ ಭಕ್ತಿ ನಿರ್ದೋಷ, ತೀರ್ಥಂಕರ ಪ್ರಕೃತಿಗೆ ಬಂಧಕ್ಕೆ ಕಾರಣವಾಗಬಹುದು. ಒಂದು ಗಂಟೆ ಆಯ್ತಲ್ಲ, ಸಾಕು? ಇನ್ನ ಇದೆ ಶೇಷ ಪ್ರಭು, ಮುಗೀತಲ್ಲ, ವಿಸರ್ಜನೆ ಅಷ್ಟೇ ಇದೆ. ಅರ್ಹದ್ ಭಕ್ತಿ ಭಾವನೆ ನಿರ್ದೋಷವಾಗಿರಬೇಕು ಅನ್ನುವಂತ ವಿಷಯವನ್ನ ಇವತ್ತು ತಿಳ್ಕೊಂಡ್ರಿ. ಇನ್ನು ನಿಮ್ಮ ಬದುಕಿನಲ್ಲಿ ನೀವು ಸಂಕಲ್ಪ ತಗೊಳ್ಳಿ, ನಾವು ಯಾವಾಗ ಎಂಥ ಧರ್ಮದ ಪೂಜೆ ಕಾರ್ಯಕ್ರಮ ಏನು ಅನುಷ್ಠಾನ ಮಾಡಿದರೂ ಕೂಡ ನಾವು ಒಂದೇ ಉದ್ದೇಶದಿಂದ ಮಾಡ್ತೇವೆ. ಯಾವ ಉದ್ದೇಶದಿಂದ? ಆತ್ಮಿಕ ಸುಖದ ಉದ್ದೇಶದಿಂದ ಮಾಡ್ತೀವಿ ಅನ್ನುವಂಥ ಸಂಕಲ್ಪ ಮಾಡಿಕೊಳ್ಳಬೇಕು. ಈ ಸಂಕಲ್ಪನ ಶಕ್ತಿಯಿಂದ ನಿಮ್ಮ ಭಕ್ತಿ, ನಿಮ್ಮ ಮಾರ್ಗ, ನಿಮ್ಮ ಪೂಜೆ ಎಲ್ಲವೂ ಕೂಡ ನಿರ್ದೋಷ ಆಗ್ತದೆ ಮತ್ತು ಪುಣ್ಯಾನುಬಂಧಿ ಪುಣ್ಯದ ಆಶ್ರವಾಗಿ ಸಾಂಸಾರಿಕ ಸುಖ ಪ್ಲಸ್ ಆತ್ಮಿಕ ಸುಖ, ಮೋಕ್ಷ ಸುಖ ಎರಡೂ ಸಿಗಲಿಕ್ಕೆ ಸಾಧ್ಯ ಇದೆ. ಅನಾದಿ ಕಾಲದಿಂದ ಎಷ್ಟು ಜನ ತೀರ್ಥಂಕರಾಗಿದ್ದಾರೆ ಅವರೆಲ್ಲರೂ ನಿರ್ದೋಷ ಭಕ್ತಿ ಮಾಡಿದ್ರು, ಆದ್ದರಿಂದ ಅವರಿಗೆ ಎರಡೂ ಪ್ರಕಾರದ ಸುಖ ಸಿಕ್ತು. ಆದರೆ ಸದೋಷ ಭಕ್ತಿ ಮಾಡುವವರಿಗೆ ನೆಟ್ಟಗೆ ಯಾವುದೂ ಸಿಗಲ್ಲ, ಇದು ಸಿಗಲ್ಲ ಅದೂ ಸಿಗಲ್ಲ. ಏಕೆಂದ್ರೆ ಈ ಸದೋಷ ಭಕ್ತಿ ಮಾಡುವಾಗ ಪಾಪಾನುಬಂಧಿ ಪುಣ್ಯಕರ್ಮ ಕಟ್ಟುತ್ತದೆ, ಅಂದರೆ ಪಾಪಕರ್ಮಗಳ ಆಶ್ರವ ಅಧಿಕ, ಪುಣ್ಯಕರ್ಮದ ಬಂಧ ಕಡಿಮೆ. ನೀರು ಹೆಚ್ಚು, ಹಾಲು ಕಡಿಮೆ, ಏನು ಉಪಯೋಗ ಅದು? ಹಾಲು ಹೆಚ್ಚಿರಬೇಕು, ನೀರು ಅದರೊಳಗೆ ಕಡಿಮೆ ಇರಬೇಕು, ಅಥವಾ ಹಾಲು ಹಾಲಿರಬೇಕು ಅದರೊಳಗೆ ನೀರು ಇರಲೇಬಾರದು. ಅದರೊಳಗೆ ನೀರಿಲ್ಲ ಅದಕ್ಕೆ ಪುಣ್ಯಾನುಬಂಧಿ ಪುಣ್ಯ ಅಂತಾರೆ, ಮತ್ತೆ ಅದರೊಳಗೆ ನೀರು ಜಾಸ್ತಿ ಹಾಲು ಕಡಿಮೆ ಇದೆ ಅದಕ್ಕೆ ಪಾಪಾನುಬಂಧಿ ಪುಣ್ಯ ಅಂತಾರೆ. ಯಾವ ಪುಣ್ಯವನ್ನು ಗಳಿಸೋಣ? ಪುಣ್ಯಾನುಬಂಧಿ ಪುಣ್ಯವನ್ನು ಗಳಿಸುವ ಉದ್ದೇಶದಿಂದ ಗಳಿಸೋಣೇನು? ಗಳಿಸುವ ಉದ್ದೇಶದಿಂದ ಗಳಿಸೋಣೇನು? ಪುಣ್ಯವನ್ನು ಗಳಿಸುವ ಉದ್ದೇಶ ಇರಬಾರದು, ಪುಣ್ಯದ ಫಲದಲ್ಲೂ ಕೂಡ ಆಸೆ ಇರಬಾರದು. ಈ ಆಸೆ ಬಂತು ಅಂತಂದ್ರೆ ಆ ಪುಣ್ಯ ಕೆಟ್ಟು ಹೋಗುತ್ತೆ. ಆಮೇಲೆ ನೀರು ಜಾಸ್ತಿ, ಹಾಲು ಕಡಿಮೆ, ಆ ಪರಿಸ್ಥಿತಿ ಆಗ್ತದೆ. ಅದಕ್ಕಾಗಿ ನಿರ್ದೋಷ ಭಕ್ತಿಯನ್ನು ಮಾಡುವ ಉದ್ದೇಶದಿಂದ ನಿರ್ದೋಷ ಪೂಜಾ ಕಾರ್ಯಕ್ರಮಗಳು ನೆರವೇರ್ತಾ ಇದ್ದರೆ ಇದು ತೀರ್ಥಂಕರ ಪ್ರಕೃತಿಯನ್ನು ಸಂಸ್ಕಾರ ಹಾಕಿಕೊಳ್ಳಿಕ್ಕೆ ನಿಮಿತ್ತ ಆಗ್ತದೆ ಅಂತ ಹೇಳಿ ಪ್ರವಚನವನ್ನು ಮುಗಿಸೋಣ.